ಸಾಮಾನ್ಯವಾಗಿ ಹಾಲು ಹೇಳಿದ್ರಲ್ಲ, ಹಾಲು ಮತ್ತು ನೀರು ಇದೆ, ಭೇದ ಇದೆ. ಆದರೆ ಪೂರ್ತಿ ಭೇದ ಏನಲ್ಲ, ಗೊತ್ತಾಯ್ತಾ? ಆದರೆ ಹಾಲು ವಿಷ ಇದೆ, ಅದೇನದು ಪೂರ್ತಿ ಭೇದ, ವಿಲಕ್ಷಣವಾದ ಭೇದ. ಅಣು, ಎರಡು ಅಣು ಪದಾರ್ಥ ಇವೆ, ಭೇದ ಇದೆ. ಅಣು ಮಹತ್ತಿದೆ, ಭಾರಿ ಭೇದ ಇದೆ, ಗೊತ್ತಾಯ್ತಾ? ಅದಕ್ಕೆ ಭೇದದಲ್ಲೂ ಕೂಡ ಸರ್ವಭೇದ ಅಂತ ಕರೆದು ಭಾಳ ಇಂಪಾರ್ಟೆಂಟ್. ಸರ್ವಭೇದ ಅಂಬುದಕ್ಕೆ ಹಿಂದೆ ಹೇಳಿದ್ದಾರೆ, ಯತಶ್ಚ ರೂಪದಶ್ಚಾನ್ಯ ಜಾತಿತಃ ಶ್ರುತಿತಃ ಅರ್ಥತಃ. ಸ್ವರೂಪದಲ್ಲಿ ಭೇದ, ಜಾತಿಯಲ್ಲಿ ಭೇದ, ಶ್ರುತಿಯಲ್ಲಿ ಭೇದ, ಐಶ್ವರ್ಯದಲ್ಲಿ ಭೇದ, ಎಷ್ಟು ವೆರೈಟಿ ಇದೆ ಭೇದದಲ್ಲಿ. ಎಲ್ಲ ಭೇದನೂ ದೇವರಲ್ಲಿರೋದ್ರಿಂದ ಒಂದು ಭೇದ ಆದರೆ ಏನು ಮಾಡಬಹುದಾಗಿತ್ತು, ಕರೆಪಟ್ಟು ಸಾಮ್ಯಾರ ಹೇಳ್ಬೋದು, ಅದು ಕೂಡ ಇಲ್ಲ. ಕೇಶವ ಬ್ರಹ್ಮರುದ್ರ ಪ್ರವರ್ತಕ, ತಸ್ಮೈ ನಮೋ ಭಗವತೆ ವಿಚಿತ್ ಪರಮಾಯತೆ. ಆದ್ದರಿಂದ ಅಂತಹ ತಸ್ಮೈ ಪರಮಾತ್ಮನಿಗೆ ಭಗವತೆ ನಮಃ, ಭಗವಂತನಿಗೆ ನಮಸ್ಕಾರ. ಯಾರವನು? ಚಿದಚಿತ್ ಪರಮಾಯ. ಚಿತ್ ಪರಮ, ಅಚಿತ್ ಪರಮ, ಚಿದಚಿತೋಹೋ ಪರಮಃ. ಚಿತ್ತಂದರೆ ಚೇತನ, ಅಚಿತ್ತಂದರೆ ಜಡ. ಅವರೆಲ್ಲರ ಮೇಲಿದ್ದಾನೆ. ನ ಹರೇ ಪರಮೋ ನ ಹರೇ ಸದೃಶಃ ಪರಮ ಸತು ಸರ್ವ ಚಿದಾತ್ಮಗಣಾತ್. ಚಿತ್ ಗಣಾತ್ ಆತ್ಮ ಚಿದಾತ್ಮಗಣ. ಚಿದಾತ್ಮ ಚಿದಚಿತ್ ಪರಮಾಯತೆ ಪುರುಷೋತ್ತಮಾಯ ದೇವಾಯ ಪೂರ್ಣಾನಂದೈಕ ರೂಪಿಣೇ ಇತಿ ಸಾಮಸಂಹಿತಾಯಾಮ್. ಅದಕ್ಕೆ ದೇವರಿಗೆ ಏನಂತ ಹೆಸರು? ಪುರುಷೋತ್ತಮ ಅಂತ ಕರೀತಾರೆ. ಪುರುಷೋತ್ತಮಾಯ ದೇವಾಯ ಪೂರ್ಣಾನಂದೈಕ ರೂಪಿಣಿ, ಸದಾಗಮೈಕ ವಿಜ್ಞೇಯಂ ಇದ್ದಾಗೆ ಪೂರ್ಣಾನಂದೈಕ ರೂಪಿಣಿ. ಪೂರ್ಣಾನಂದವೇ ದೇವರ ಸ್ವರೂಪ ಹೊರತು ಬೇರೆ ರೀತಿ ಇಲ್ಲ. ಪರಮಾತ್ಮನ ಸ್ವರೂಪ ಆನಂದ ರೂಪ, ಪೂರ್ಣಾನಂದ ರೂಪ. ಇತಿ ಸಾಮಸಂಹಿತಾಯಾಮ್, ಛಾಂದೋಗ್ಯ ಸಾಮವೇದದ ಉಪನಿಷತ್ತು. ಅದಕ್ಕೆ ಅರ್ಥ ಹೇಳ್ತಕ್ಕಂಥ ಸಾಮಸಂಹಿತ ವಾಕ್ಯನೇ ಕೋಟ್ ಮಾಡಿಬಿಟ್ಟು ಉಳಿದವರು ಎಂದೆಂದೂ ತಮ್ಮ ವಾಕ್ಯಗಳಿಗೆ ಆಧಾರ ಕೊಡೋದಿಲ್ಲ. ಆದ್ದರಿಂದ ಅದೆಲ್ಲ ಏನು ಊಹಾಪೋಹದ ಅರ್ಥ ಐತೆ ಹೊರತು ಪ್ರಾಮಾಣಿಕವಾದ ಅರ್ಥ ಆಗೋದಿಲ್ಲ. ಅತಃ ಇದು ಅರ್ಥ ಮಾಡ್ಕೊಳ್ಳೋದು ಜನ ಏನು ಮಾಡಿ ಕೋಟ್ ಮಾಡ್ತಾರೆ, ಕೋಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಕೋಟ್ ಯಾತಕ್ಕೆ ಮಾಡ್ತಾರೆ ಯೋಚನೆ ಮಾಡಬೇಕಲ್ಲ. ನ್ಯಾಯ ಕೊಡಬೇಕು. ಯಾವಾಗ ಕೋಟ್ ಮಾಡಿದ್ರೆ ಕೊಟ್ಟರೆ ಅದಕ್ಕೆ ಬೆಲೆನೇ ಇಲ್ಲ. ಜಡ್ಜ್ಮೆಂಟಿಗೆ ಬೆಲೆ ಬರೋದು ಯಾವಾಗ? ಆ ಕೊಟೇಷನ್ ಕೊಟ್ಟರೆ ಮಾತ್ರ ಬೆಲೆ ಬರೋದು. ಅತಃ ಈ ಭಾಗ ಮುಗಿಸ್ತಿದ್ದಾರೆ, ಅಧ್ಯಯನ ಮುಗಿಸ್ತಿದ್ದಾರೆ ಈಗ. ಅತಃ ಸರ್ವಚಿದಚಿದ್ವಿಲಕ್ಷಣ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಭಗವಾನ್ ಪುರುಷೋತ್ತಮ ಇತಿ ಸಿದ್ಧಂ. ಈ ತತ್ವಮಸಿ ವಾಕ್ಯಾರ್ಥರು ಏನೇ ಸಿದ್ಧವಾಯಿತು ಅಂದರೆ, ಸರ್ವಚಿದಚಿದ್ವಿಲಕ್ಷಣ ಸರ್ವಚಿದ್ವಿಲಕ್ಷಣ, ಎಲ್ಲ ಚೇತನಗಳಿಂದ ವಿಲಕ್ಷಣ. ಅತತ್ವಮಸಿ ಸರ್ವೋತ್ತಮ, ಅವನು ಸರ್ವೋತ್ತಮನಾದ್ದರಿಂದ ನೀನು ಅವನಲ್ಲ. ಸರ್ವಗುಣ ಪರಿಪೂರ್ಣ ಸರ್ವಗುಣ ಪರಿಪೂರ್ಣನಾದವನು ಸಹ ಸಾಧು ಸತ್ಯ ಅಂತ ಹೇಳಿದ್ದರಿಂದ ಅದಕ್ಕೆ ಅವನವನೇ ನೀನೇ ಭಗವಾನ್ ಪುರುಷೋತ್ತಮ ಇತಿ ಸಿದ್ಧಂ. ಈಗ ಭಗವಂತನಾದ ಪುರುಷೋತ್ತಮ ನಾರಾಯಣ ಈ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಸರ್ವಸಿದ್ವಿಲಕ್ಷಣ ಇತ್ಯಾದಿ ಸಿದ್ಧವಾಯಿತು ಅಂಥೇಳಿ ಇಷ್ಟೆಲ್ಲ ಯುಕ್ತಿಗಳು ಕೊಟ್ಟಿದ್ದು. ಮತ್ತು ಆಗಮ ಕೊಟ್ಟಿದ್ದು, ಕೊನೆಗೆ ಆಗಮ ಯಾತಕ್ಕೆ ಕೊಟ್ಟರು? ಉಪಸಂಹಾರ ಪ್ರಬಲ ಫೈನಲ್ ಕೋಟ್ ಮಾಡಿಬಿಟ್ಟು ಎಲ್ಲ ಆರ್ಗ್ಯುಮೆಂಟ್ ಎಲ್ಲ ಕೊಟ್ಟು ಕೊನೆ ನೋಡಿ ವಾಕ್ಯ ಹೀಗಿದೆ ಅಂತ ತೋರಿಸಿದ್ರೆ ಹಾಗೂ ಹಾಗೆ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಛಾಂದೋಗ್ಯೋಪನಿಷತ್ ಭಾಷ್ಯೆ ಷಷ್ಠೋ ಅಧ್ಯಾಯ. ಆರನೇ ಅಧ್ಯಾಯ ಮುಗಿತು, ಇನ್ನು ಮುಂದೆ ಏಳನೇ ಅಧ್ಯಾಯ. ಇದೆಲ್ಲ ನೆನಪಿರಬೇಕು, ಯಾವುದು ತತ್ವವಸ್ಥೆ ಏನೇನು ಬಂದಿದೆ, ಎಲ್ಲಿ ಬಂದಿದೆ, ಎಷ್ಟು ದೃಷ್ಟಾಂತಗಳೇನು, ಮಗನಿಗೆ ಯಾತಕ್ಕೆ ಹೇಳಿದರು, ಅರ್ಥನೇ ಯಾತಕ್ಕೆ ಮಾಡಬೇಕು ಎಲ್ಲ ತಿಳ್ಕೊಂಡ್ರೆ ಆಗ ಉಪನಿಷತ್ತಿನ ಬೇರೆ ಯಾರೇ ಕೇಳಿದರೂ ಕೂಡ ಸಾಮಾನ್ಯ ಅರ್ಥ ಹೇಳೋದಕ್ಕೇನು ಸಂಸ್ಕೃತ ಬರೋದೇ ಇಲ್ಲ, ಒಂದಲ್ಲ ಬರೋದೇ ಇಲ್ಲ. ಅತತ್ವಂ ಅಸಿ ಅಷ್ಟೇ. ಹಾಂ ಹಾಂ, ಹೇಗಾಯ್ತು? ಅತತ್ ಅತತ್ವ ಅಲ್ಲ, ಅತತ್ ತತ್ವ ಅಂತ ಬಿಡಿಸ್ಬಾರದು. ಅತತ್ವಂ ಅತತ್ವಮಸಿ, ತತ್ವಂ ತತ್ವಂ ಅದು ಬೇರೆ. ಅತತ್ವಂ ತತ್ವ ಅಂದರೆ ತತ್ವ ಸಂಖ್ಯಾನ ತತ್ವ ಅಲ್ಲ ಇದು. ಅತತ್ವಂ ಅಸಿ, ಗೊತ್ತಾಯ್ತಾ? ಅತತ್ವಂ ಅಸಿ ಶ್ವೇತಕೇತು. ಇಲ್ಲಿ ಸ್ವಾರಸ್ಯ ತತ್ವಮಸಿ ಅಂತ ಇಟ್ಕೊಂಡ್ಬಂದು ಉದಾಹರಣೆಗೆ, ಅದು ಬೇರೆ ಕಡೆ ಅರ್ಥ ಅರ್ಥನೂ ಮಾಡ್ತಾರೆ ಆಚಾರ್ಯರು. ಅದು ತತ್ವಮಸಿ ಹೌದಲ್ಲೋ, ಇಟ್ಟು ಏನು ಯೋಚನೆ ಇಲ್ಲ. ತತ್ವಮಸಿ ಅಂದ್ರೇನು? ತಸ್ಮಿನ್ ತ್ವಮಸಿ, ಅವನಲ್ಲಿ ನೀನಿದ್ದಿ, ಅವನೇ ನೀನು ಅಂತ ಅರ್ಥ ಅಲ್ಲ ಅದಕ್ಕೆ. ಅವನಲ್ಲಿ ನೀನಿದ್ದಿ ಅಥವಾ ಅವನಿಂದ ನೀನಿದ್ದಿ, ತೇನ ತ್ವಮಸಿ, ಅವನಿಂದ ಇಲ್ಲದ್ರು ಏನಿರ್ತಿ, ಅವರಿಂದ ನೀನು ಅದು ಯಾರು ಇರ್ತಿದ್ರು ಅಂತ ಹೇಳ್ತಾರೆ. ಆಫೀಸರ್ನೇ ಶೂಟ್ ಮಾಡಿದ ಅವ್ರು ಕಂಪ್ನಿ ಹೋಗ್ತು, ನೀನು ಹೋಗ್ತಿ ಅಷ್ಟೇ, ಗೊತ್ತೆ ಅವನಿಂದ ನೀನು. ಆಮೇಲೆ ತಸ್ಮಾತ್ ತ್ವಮಸಿ, ಅವನ ಅನುಗ್ರಹದಿಂದ ನೀನಿದ್ದಿ, ಗೊತ್ತಾಯ್ತಾ? ತಸ್ಯ ತ್ವಮಸಿ, ಅವನಿಗೆ ಸಂಬಂಧಪಟ್ಟವನಾಗಿ ನೀನಿದ್ದಿ. ತಸ್ಮಿನ್ ತ್ವಮಸಿ, ಸಪ್ತಸು ಪ್ರಥಮ ಅಂತ ಇರೋದು ವ್ಯಾಕರಣ ಸೂತ್ರ. ಎಲ್ಲ ಇವತ್ತಲ್ಲಿ ಅರ್ಥ ಮಾಡಿಬಿಟ್ರೆ ಎಲ್ಲ ದೇವರು ಭೇದಪರ ಐತೆ ಹೊರತು ಅಭೇದಪರ ಆಗಲೇ ಇಲ್ಲ ನೋಡಿ, ಗೊತ್ತಾಯ್ತು? ನಾವಿರೋದು ಯಾತಕ್ಕೋಸ್ಕರ? ಅವರಿಗೋಸ್ಕರ ಇರೋದು ತತ್ವಮಸಿ, ಗೊತ್ತಾಯ್ತಾ? ಅವನಿಗೋಸ್ಕರ ಇರೋದು, ಅವರಿಗೋಸ್ಕರ ನಿಮಗೋಸ್ಕರ ಮಾಡಿದ್ದೇನೆ ಅಂತ ಹೇಳಿದಾಗ ಹಾಗೋ ಹಾಗೆ. ನಿಮಗೋಸ್ಕರ, ನಿಮಗಿಂದ, ಎಷ್ಟು ಅರ್ಥನೂ ಮಾಡೋಕ್ಕೆ ಬರುತ್ತೆ. ಸೊ ಒಂದು ಕೂಡ ಯಾವ ಪರ ಆಗಲಿಲ್ಲ ಅದಕ್ಕೆ, ಆ ವೇದಾರ್ಥ ಆಗಲೇ ಇಲ್ಲ. ಹೋಗಲಪ್ಪ, ಪ್ರಥಮಾರ್ಥನೇ ಮಾಡು, ಹೋಗಲಿ. ತತ್ವಮಸಿ ಅಂದ್ರೇನು? ತತ್ವಮಸಿ ಅದೇ ನೀನು, ಅವನೇ ನೀನು ಅಂತ ಹೇಳಿದ್ರೆ ಅವನ ಸದೃಶ್ಯ ನೀನು ಅಂತ ಅರ್ಥ. ಅಲ್ಲೂ ಕೂಡ ಸಾದೃಶ್ಯನೇ. ಯಾವ ಅರ್ಥಲ್ಲೂ ಏನು ಬರಲಿ, ಸಪ್ತಸು ಪ್ರಥಮ ಏಳು ವಿಭಕ್ತಿ ಅರ್ಥ ಮಾಡಿದ್ರು ಕೂಡ ಅಲ್ಲಿ ಬಂದಿದ್ದೇನೋ ಭೇದ ಹೊರತು ಅಭೇದ ಬರಲೇ ಇಲ್ಲ. ಏನು ಹೇಳ್ತೀನಿ ಅದಕ್ಕೀಗ? ಆಗೊಂದು ಪ್ರಶ್ನೆ ಮಾಡಬಹುದು. ಏನು ಪ್ರಶ್ನೆ ಮಾಡೋಕ್ಕೆ ಬರುತ್ತೆ? ನೀವೇನೋ ಎಲ್ಲಿ ಹೊಸ ಅರ್ಥ ಹೇಳ್ತಿದ್ದೀರಿ, ಇರೋ ಅರ್ಥ ಹೇಳ್ರಿ ಅಂತ ಕೇಳಿದರೆ ಇರೋ ಅರ್ಥನೇ ಹೇಳಿದ್ದೆ ಕೂಡ. ಇನ್ನು ಅವನೇನು ಅರ್ಥ ಹೇಳ್ತಾರೆ ನೋಡಿದರೆ, ನೀನು ಅವನಾಗಿದ್ದಿ, ನೀನು ಅಂದರೆ ಇವನು, ಅವನು ಅಂದರೆ ಬ್ರಹ್ಮ, ನೀನು ಬ್ರಹ್ಮನಾಗಿದ್ದೆ ಅಂತ ಹೇಳಿದ. ಇದು ಕೂಡ ಅವ್ರು ಮುಖ್ಯಾರ್ಥ ಮಾಡೋಕ್ಕೆ ಬರೋದಿಲ್ಲ ಅವರು. ಯಾತಕ್ಕೆ ಅಂದರೆ ವೇದ ಬಂತು ಅಲ್ಲ, ಇನ್ನೊಂದು ಪ್ರಾಬ್ಲಮ್ ಇದೆ ಅವರಿಗೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ಜಡ ಚೇತ ಬ್ರಹ್ಮ ಹೌದೋ ಅಲ್ಲ, ಅದೇ ರೀತಿ ಜೀವ ಬ್ರಹ್ಮನ ಹೌದೋ ಅಂದ್ರೆ ಅಲ್ಲ. ಏಕೆ ಶ್ವೇತಕೇತು ಯಾರಪ್ಪ? ತ್ವಂ ಜೀವ. ತತ್ ಅಂದರೆ ಯಾರಪ್ಪ? ಬ್ರಹ್ಮ. ಇಬ್ಬರಿಗೂ ಒಂದು ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ಇವನು ಅಣು, ಅಲ್ಪಜ್ಞ ಅಪ್ನ ಎಲ್ಲ ಇದೆ, ಅವನು ಸರ್ವಜ್ಞ ಇತ್ಯಾದಿ ಇದೆ. ಅದಕ್ಕೇನು ಮಾಡಬೇಕೀಗ? ಒಂದು ನೋಟ್, ದೊಡ್ಡ ನೋಟ್ ಬರೀತಾರೆ. ಇಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅವರೇ ಬರೀತಾರೆ. ಯಾಜಿಟೇ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಗಾಗುತ್ತೆ ಅಂದರೆ, ಅಣು ಪರಮಾಣು ಒಂದೊಂದಾಗುತ್ತೆ, ಬಿಂದು ಸಮುದ್ರ ಒಂದು ಅಂದಾಗುತ್ತೆ. ಇದು ಭಾರಿ ಕಷ್ಟ. ಸೂರ್ಯ ಕತ್ಲು ಒಂದಂದಾಗುತ್ತೆ. ಎಲ್ಲ ದುಷ್ಟದ ಅವರೇ ಕೊಡ್ತಾರೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಬಿಟ್ಟು ಕೊನೆಗೆ ಹೇಳ್ತಾರೆ ಒಂದಾಗುತ್ತೆ. ಹೇಗಾಗುತ್ತೆ ಅಂದರೆ, ತತ್ವಮಸಿ ಇದೆ, ತತ್ತಿದ್ದಾನೆ ಬ್ರಹ್ಮ, ತೊಮ್ಮಿದ್ದಾನೆ ಶ್ವೇತಕೇತು. ಇಲ್ಲೇನು ಮಾಡಬೇಕು? ತೊಮ್ಮ ಶ್ವೇತಕೇತು ಏನು ನೋಡೋಕ್ಕೆ, ಎಲ್ಲ ಅಲ್ಪಜ್ಞತ್ವ ಎಲ್ಲ ತೆಗೆದಾಕಿಬಿಡ್ಬೇಕು. ಏನು ಉಳಿಯುತ್ತಾಗ? ಬರೀ ಚಿತ್ತ ಮಾತ್ರ ಉಳಿಯುತ್ತೆ. ಎಲ್ಲ ಕ್ಯಾನ್ಸಲ್ ಮಾಡಿ ಹಾಕಿಬಿಟ್ರೆ ಚಿತ್ತ ಮಾತ್ರ ಉಳಿಯಿತು. ಆಮೇಲೆ ತೊಮ್ಮ ಅವನಿದ್ದಾನಲ್ಲ ತತ್ತು, ಅವನಲ್ಲಿ ಏನು ನೋಡೋಕ್ಕೆ ಯಥಾ ಪ್ರಕಾರ ಸರ್ವಜ್ಞತೆ ಎಲ್ಲ ತೆಗೆದಾಕಿಬಿಡ್ಬೇಕು. ಏನು ಉಳಿಯುತ್ತೆ ಕೊನೆಗೆ? ಬರೀ ಚಿತ್ತು ಉಳಿಯುತ್ತೆ. ಎರಡು ಚಿತ್ತು ಒಂದೇನೆ, ಗೊತ್ತಾಯ್ತಾ? ಇದು ಡೈರೆಕ್ಟ್ ಮೀನಿಂಗ್. ಇದಾಗಿದ್ರೆ ಡೈರೆಕ್ಟ್ ಮೀನಿಂಗ್ ಮಾಡಿರಿ ಅಂತ ಹೇಳಿ, ಡೈರೆಕ್ಟ್ ಮೀನ್ ಮಾಡಿದ್ದೀರಪ್ಪ ನಿನಗೆ, ಎಷ್ಟು ತೆಗೆದಾಕಿದ್ದೀವಿ ಇವತ್ತೆ. ಏನು ಮಾಡಿದೆ? ಹುಡುಗನ ಇಬ್ಬರು ಒಂದೇ ಎತ್ತು ಮಾಡಿ, ಇಬ್ಬರು ಪಾಸ್ ಬಾ, ಇಬ್ಬರು ಒಂದು ರ್ಯಾಂಕ್ ಕೊಡಬೇಕಾಗಿತ್ತು. ಅವ್ನು ಫೇರೋ, ಅವನು ಪಾಸು, ಅವ್ನು ಬರೋದೆಲ್ಲ ತೆಗೆದಾಕ್ಬಿಡ್ರಿ ಅಂತ ಹೇಳಿದೆ. ಎಲ್ಲ ಬರ ತೆಗೆದಾಕ್ಬಿಡಿ, ಅವ್ನು ಲಿಸ್ಟ್ ನಂಬರ್ ಬದಲಾಯಿಸ್ಬಿಡಿ, ಎಲ್ಲ ಬಿಡಿಸ್ಬಿಡಿ, ಇಬ್ಬರು ಒಂದಾದ ಈ ರೀತಿ ಒಂದು ಮಾಡೋದಾದರೆ ಬದಿಗೇರಾಗಿದೆ, ಗೊತ್ತಾಯ್ತಾ? ಅದು ತೆಗೆದಾಕ್ ಹೇಗೆ ತೆಗೆದಾಕ್ತಿಯಪ್ಪ ಹೋಗಲಿ? ಹಾ, ಏನು ಮಾಡಿದೆ ಅವನು? ಫಾಲ್ಡಾಲ್ ಹಾಕಿಬಿಟ್ಟ, ಇದೇ ಹಾಲು ಕುಡೀರಿ ಅಂದ, ಅದೇ ಹಾಗಾಗುತ್ತೆ ಅಂದ. ಒಂದೊಂದು ವಿಷ ತೆಗಿರಿ ಅದಾಗಿಂದು ಅಂತ ಹೇಳಿದ. ಗೊತ್ತಾಯ್ತಿಲ್ಲ, ವಿಷ ತೆಗಿರಿ, ಎಲ್ಲ ತೆಗಿರಿ, ಆಮೇಲೆ ಹಾಲಾಗುತ್ತೋ ಇಲ್ಲೋ. ಅದು ಹೇಳ್ತಾರೆ ದಡ್ಡ, ಜೀವನ ಸ್ವರೂಪ ಏನಾಗಿದೆ ಅದು ತೆಗೆದಾಕ್ಲೆ ಬರೋಂಥದ್ದಲ್ಲ. ಜೀವ ಏನವನು ಸ್ವರೂಪದ ಹಾಗೆ ಇದೆ. ಯಾವ ಬಿಳಿ ಬಣ್ಣ ತೆಗೆದಾಕಿದ್ರೆ ಏನಾಗುತ್ತೆ ಹಾಲು? ಹಾಲಲ್ಲ, ಅದೇ ಸರ್ವಜ್ಞತ್ವಾದಿಗಳು ದೇವ್ರದ್ದು ಏನದು ಸ್ವರೂಪ, ಇಲ್ಲದ ಯಾಡಾಗಿದ್ರೆ ತೆಗೆದು ಬಿಡ್ಬೋದು. ಅದನ್ನು ಉಪನಿಷತ್ ಹೇಳುತ್ತೆ, ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ನ್ಯಾಚುರಲ್ ಜ್ಞಾನ ಬಲಕ್ರಿಯಾಚ. ಕೆಲವರು ಇರ್ತಾರೆ ನೋಡಿ, ಸಾವಾಸ್ತಿಯಿಂದ ಕೆಟ್ಟಿದ್ದಾನೆ, ಒಳ್ಳೇದು ಮಾಡ್ತೀನಿ, ಇವನು ಇರೋದೇ ಹಾಗೆ, ಇವನಿಗೆ ಇನ್ನೊಬ್ಬರು ಕೆಡಿಸ್ತಾನೆ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಏನಿದೆ, ಈಗ ಸ್ವರೂಪತಃ ಕೆಟ್ಟವನು ಬೇರೆ, ಸಾವಾಸ್ತಿಯಿಂದ ಕೆಟ್ಟವನು, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಬೇರೆ, ನ್ಯಾಚುರಲ್ ಬೇರೆ. ಗೊತ್ತಾಯ್ತಾ? ಇವತ್ತು ಹಿಟ್ಟಿದೆ, ಖಾರ ಆಯಿತು, ಅದಕ್ಕೆ ಖಾರ ಕಲಿಸಿದ್ದಾನೆ, ಅದಕ್ಕೆ ಸಿಹಿ ಆಯಿತು, ಸಿಹಿ ಹಾಕಿದ್ದಾನೆ. ಹಿಟ್ಟು ಆಜಿಟ್ಟು ಅದು ಸ್ಥಿರಲ್ಲ, ಖಾರನೂ ಅಲ್ಲ. ಖಾರೆ ಸಿಹಿ ಏನಾಗಿದೆ? ಸಕ್ಕರೆ ಸ್ವರೂಪತಃ ಸಕ್ಕರೆ ಸಿಹಿ ಇದೆ. ಮೆಣಸಿನಕಾಯಿ ಹೇಗಿದೆ? ಸ್ವರೂಪತಃ ಖಾರ ಇದೆ. ಎರಡನ್ನು ಒಂದು ಮಾಡಿದರೆ ಸಾಧ್ಯ ಉಂಟಾ? ಅದು ಸಾಧ್ಯನೇ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಭಾರಿ ಡೈರೆಕ್ಟ್ ಮೀನ್ ಇದು ಮಾಡ್ತೀವಿ ಅಂತ ಓಡಾಡ್ತೀಯಲ್ಲ, ಎಲ್ಲಿ ಡೈರೆಕ್ಟ್ ಮೀನ್ ಮಾಡಿದ್ದೆ ಅಂತೇಳಿ ಭಾರಿ ಬಿಡ್ತೇವೆ. ಆ ಥರ ಅದನ್ನೆಲ್ಲ ಕೇಳ್ತಾರೆ. ಅದನ್ನು ತತ್ವಮಸಿ ವಾಕ್ಯಾರ್ಥ ಎಲ್ಲ ಮಾಡಬೇಕಾದ್ರೆ ಎಲ್ಲ ಪರ ನಮ್ಮದೇನೋ ಅವ್ರದ್ದೇನೋ ಬಿಡಿಸಿ 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 ಹೇಳ್ತಾರೆ. ಎಲ್ಲ ಒಂದು ಕಡೆ ಸಂಗ್ರಹ ಮಾಡಿಬಿಡ್ತಾರೆ. ವಿಕ್ಷಿಪ್ತ ಸಂಗ್ರಹ ತ್ವಾಪಿ ಸಫಲೋಯಂ ಶ್ರಮೋಮ. ಆಚಾರ್ಯ ಇಲ್ಲೊಂದು ಅರ್ಥ ಹೇಳ್ತಾರೆ, ಆಮೇಲೆ ಇದರಲ್ಲಿ ಬೇರೆ ಹೇಳ್ತಾರೆ. ತತ್ವ ನಿಲಯದಲ್ಲಿ ಬೇರೆ ಪದ ಗೀತಾ ತಾವರು ಒಂದು ಅರ್ಥ ಹೇಳಿದೆ. ಎಲ್ಲದನ್ನು ಸೇರಿಸಿಬಿಟ್ಟು ವಿಕ್ಷಿಪ್ತ ಸಂಗ್ರಹ ಒಟ್ಟಿಗೆ ಸಂಗ್ರಹ ಮಾಡಿಬಿಟ್ಟೆ ಎಲ್ಲ ಫ್ಲಾಶ್ ಆಗುತ್ತೆ ಒಟ್ಟಿಗೆ. ಅದು ಸುಲಭದ ಕೆಲಸ ಅಲ್ಲ, ಅದು ಪ್ರಿಂಟಾಗಿ ಎಲ್ಲ ಇದ್ದಾಗ ಮಾಡೋದೇ ಕಷ್ಟ. ಅವಾಗ ಏನಾಗಿರ್ಬೇಕು, ಎಲ್ಲ ಬರೀ ಮ್ಯಾನ್ಸ್ಕ್ರಿಪ್ಟ್ಗಳೇ, ಇಂಡೆಕ್ಸ್ ಇಲ್ಲ, ಕಂಟೆಂಟ್ಸ್ ಇಲ್ಲ, ಯಾವುದೇ ಆದ್ರದಿಲ್ಲ. ಇವತ್ತು ರೆಫರೆನ್ಸ್ ಇರುತ್ತೆ, ಪ್ರಿಂಟೆಡ್ಡು ರೆಫರೆನ್ಸು, ಕೊನೆಗೆ ಇಂಡೆಕ್ಸು, ಏನು ಬೇಕಾದ್ರೆ ಹುಡುಕ್ಬೋದು. ಮತ್ತೆಲ್ಲ ತಲೆಗೆ ಇರಬೇಕಂದ್ರೆ ಸಾಧ್ಯನೇ ಇಲ್ಲ. ಮತ್ತು ಆ ತಲೆಗೆ ಇರಲಿಕ್ಕೆ ಎಷ್ಟು ಕೆಲಸ ಅವರಿಗೆ, ಮತ್ತೆ ಒಂದೇ ಕೆಲಸ ಅಲ್ಲ, ಸಾವಿರಾರು ಕೆಲಸ ಬಂದು ಒಂದು ಕೆಲಸ ಮಾಡಬೇಕು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಿಜವಾದ ಅರ್ಥದಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಅವರು ಬರೋದು ಎಲ್ಲಿ ಬರ್ತಾರೆ? ನಮ್ಮ ಅರ್ಥಕ್ಕೆ ಬರೋಕ್ಕೆ ಬೇರೆ ದಾರಿನೇ ಇಲ್ಲ. ಈಗ ಏಳನೇ ಅಧ್ಯಾಯ ಹೊಸ ಇನ್ನೇ ಮುಗಿತಾ ಬರ್ತಾ ಇದೆ. ಓಂ ಅಧೀಹಿ ಭಗವ ಇತಿ ಹಾ ಉಪಸಸಾದ ಸನತ್ ಕುಮಾರಂ ನಾರದ ತಂ ಹೋವಾಚ ಯದ್ವೇತ್ಥ ತೇನ ವಾ ಉಪಸೀದ ತತಸ್ಥ ಊರ್ಧ್ವಂ ವಕ್ಷಾಮಿ ಇತಿ ಸ ಹೋವಾಚ. ಒಂದು ಪ್ರಸಂಗ, ಅಧೀಹಿ ಭಗವ ಇತಿ ಸ್ವಾಮಿ ನನಗೆ ತಿಳಿಸ್ಕೊಡಿ ಅಂಥೇಳಿ ಸನತ್ ಕುಮಾರಂ ನಾರದ ಉಪಸಸಾದ. ಸನತ್ ಕುಮಾರರ ಹತ್ರ ನಾರದ ಮುನಿಗಳು ಹೋದರು. ನಾರದ ದೊಡ್ಡವರು, ಸನತ್ ಕುಮಾರ ದೊಡ್ಡವರು, ದೊಡ್ಡವರು ಯಾತಕ್ಕೆ ದೊಡ್ಡವರು? ಮೇಲಿದ್ದಾರೆ, ಭಾಳ ಮೇಲಕ್ಕೆ ಇದ್ದಾರೆ ಅವರು. ತಾರತಮ್ಯದಲ್ಲಿ ಕಾಮ ಅವರು, ಇಂದ್ರ ಕಾಮರು ಸಮ. ನಾರದರು ಭಾರಿ ಕೆಳಗೆ ಬರ್ತಾರ, ಕಂಪೇರ್ ಕೆಳಗೆ ಬರೋದ್ರಿಂದ ಉಪದೇಶ ಮಾಡೋದು ಯಾರೀಗ? ಸನತ್ ಕುಮಾರರು. ನಾರದರು ಶ್ರೋತೃಗಳು, ಇಬ್ಬರು ಸನ್ಯಾಸಿ ಯತಿಗಳೇ ಇಬ್ಬರು ಕೂಡ. ನಾರದರು ಪರಿವರಾಜಕರು, ಸನತ್ ಕುಮಾರರು ಬಾಲಬ್ರಹ್ಮಚಾರಿಗಳು, ಬಾಲ ಸನ್ಯಾಸಿಗಳು. ಆದರೆ ಎದುರಲ್ಲಿ ಮಾತ್ರ ಏನಿದೆ, ತಾರತಮ್ಯದಲ್ಲಿ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಸನತ್ ಕುಮಾರ್ ಹತ್ರ ನಾರದರು ಹೋದರು, ಕೇಳಿಕೊಂಡ್ರು, ನನಗೆ ಉಪದೇಶ ಮಾಡಿ ಅಂತ ಕೇಳಿದರು. ಆಗ ಅವ್ರು ಹೇಳಿದರು, ಯದ್ವೇತ್ಥ ತೇನ ಮಾ ಉಪಸೀದ, ನೀ ಏನು ಹೇಳಿದ್ದೆ ಅದನ್ನು ಹೇಳು, ತತ ಊರ್ಧ್ವಂ ವಕ್ಷ, ಮುಂದಿನ ನಾನು ಹೇಳ್ತೇನೆ ಅಂತ ಹೇಳಿದರು. ಯಾವ ಪಾಠಕ್ಕೆ ಬರ್ತೀವಿ, ಏನು ಓದಿದ್ದು ಮೊದಲು ಕೇಳಬೇಕಲ್ಲ, ಒಪ್ಪಳಿಗೆ ಆಗಿದ ತಕ್ಷಣ ಮೊದಲು ಕೇಳಿದವರು ಮುಂದಕ್ಕೆ ಹೋಗಿ ಆಗೋದು, ಏನು ಓದಿದ್ದೆ ಮುಂದೆ ಹೇಳ್ತೇನೆ ಅಂದರು. ಪೂರ್ವಾಧ್ಯಾಯೇ ಪ್ರಜ್ಞಾಧಿಕ್ಯೇನ ಆತ್ಮಾನಂ ಈಶ್ವರಂ ಮನ್ಯಮಾನಂ ಶ್ವೇತಕೇತುಂ ಪ್ರತಿ ಭೇದದೃಷ್ಟಾಂತೈಹಿ ಭೇದಜ್ಞಾನಪೂರ್ವಂ ಈಶ್ವರೋಪಾಸನಾ ಕಾರ್ಯಾ ಇತಿ ಉಕ್ತಂ. ಪೂರ್ವಾಧ್ಯಾಯೇ, ಹಿಂದಿನ ಅಧ್ಯಾಯದಲ್ಲಿ ಪ್ರಜ್ಞಾಧಿಕ್ಯೇನ ಆತ್ಮಾನಂ ಈಶ್ವರಂ ಮನ್ಯಮಾನಂ ಶ್ವೇತಕೇತುಂ, ಪ್ರಜ್ಞಾಧಿಕ್ಯೇನ ಭಾರಿ ಜ್ಞಾನ ಬಂದಿದ್ದರಿಂದ ಆತ್ಮಾನಂ ತನ್ನನ್ನು, ಈಶ್ವರಂ ಮನ್ಯಮಾನಂ ದೇವರೇ ಅಂತ ತಿಳ್ಕೊಂಡಂತಹ, ಶ್ವೇತಕೇತುಂ ಪ್ರತಿ ಶ್ವೇತಕೇತುವಿನ ಕುರಿತು, ಭೇದದೃಷ್ಟಾಂತೈಹಿ ಭೇದದೃಷ್ಟಾಂತಗಳನ್ನು ಕೊಟ್ಟು, ಭೇದಜ್ಞಾನಪೂರ್ವಂ ಭೇದಜ್ಞಾನಪೂರ್ವಕವಾಗಿ ಈಶ್ವರೋಪಾಸನಾ ಕಾರ್ಯ ಇತ್ಯುಕ್ತಂ, ಈಶ್ವರೋಪಾಸನೆ ಮಾಡಬೇಕು ಅಂತ ಉಪದೇಶ ಮಾಡಿದ್ದೇನೆ ಹೇಳಿದರು. ಅತ್ರ ಈ ಅಧ್ಯಾಯದಲ್ಲಿ ಪುನರಧ್ಯಾಯೇ ತಾರತಮ್ಯ ಜ್ಞಾನಪೂರ್ವಂ, ಬರೀ ಈಶ್ವರ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಸಾಲದು, ತಾರತಮ್ಯ ಜ್ಞಾನನೂ ಬೇಕು ಅಂತ ಹೇಳ್ತಾರೆ. ತಾರತಮ್ಯ ಎಲ್ಲಿ ಬಂದಿದೆ ಅಂದರೆ ಸ್ಪಷ್ಟ ಇಲ್ಲಿ ಬಂದಿರೋದು, ಆಚಾರ ಕ್ರಿಯೇಟ್ ಮಾಡಿದ್ದಲ್ಲ ಅದು, ಅದು ಪೂರ್ತಿ ಉಪನಿಷತ್ತಿನ ಸಿದ್ಧಾಂತ. ಅತ್ರ ಪುನರಧ್ಯಾಯೇ ತಾರತಮ್ಯ ಜ್ಞಾನಪೂರ್ವಂ ತತಂತರ್ಗತತ್ವೇನ ಉಪಾಸಿತೋ ಹರಿಹಿ ಮೋಕ್ಷಾದಿ ಸರ್ವಪುಮರ್ಥಪ್ರದಃ. ಈ ಅಧ್ಯಾಯದಲ್ಲಿ ತಾರತಮ್ಯ ಜ್ಞಾನಪೂರ್ವಕವಾಗಿ ತದಂತರ್ಗತತ್ವೇನ ಉಪಾಸಿತ, ನೋಡಿ ವೆರಿ ಇಂಪಾರ್ಟೆಂಟ್ ಇದು. ತಾರತಮ್ಯ ಜ್ಞಾನ ಒಂದು ಅವರ ಅಂತರ್ಯಾಮಿಯಾಗಿರ್ತಾನೆ ದೇವರು, ಇದು ಭಾಳ ಜನ ಗೊತ್ತಿರೋದಿಲ್ಲ. ಎಷ್ಟೋ ಕಡೆಗೆ ತಾರದ ಅಂತ ಅಂತರ್ಯಾಮಿ ಅಂತ ಹೇಳೋದೇ ಇಲ್ಲ, ಭಾಳ ಡೈರೆಕ್ಟ್ ಪೂಜೆ ಮಾಡಿಬಿಡ್ತಾರೆ. ಎಲ್ಲಿ ಬಂದು ಇಲ್ಲೇ ಬಂದಿದೆ ಸ್ಪಷ್ಟವಾಗಿ, ಅಂತರ್ಯಾಮಿ ದೇವರು ಉಪಾಸನೆ ಮಾಡಲೇಬೇಕು ಅಂಥೇಳಿ ಬಂದಿದೆ. ಹರಿಹಿ ಮೋಕ್ಷಾದಿ ಸರ್ವಪುಮರ್ಥಪ್ರಹ, ಉಪಾಸನೆ ಮಾಡಿದರೆ ಮಾತ್ರ ಹರಿಹಿ ಮೋಕ್ಷಾದಿ ಸರ್ವಪುಮರ್ಥಪ್ರದಃ, ಹರಿಯು ಮೋಕ್ಷಾದಿ ಸರ್ವಪುರುಷಾರ್ಥವನ್ನು ಕೊಟ್ಟಿದ್ದಾನೆ. ಇತ್ಯಥೋ ದೇವಾನಾಂ ತಾರತಮ್ಯಮಾಹ, ದೇವತೆಗಳ ತಾರತಮ್ಯವನ್ನೆಲ್ಲ ತಿಳಿಸ್ತಾರೆ. ಅಧೀಹಿ ಇತ್ಯಾದಿನ ನಾರದಃ, ಹೇ ಭಗವಃ ಹೇ ಪೂಜ್ಯರೇ, ಅಧೀಹಿ ಮಾಂ ಅಧ್ಯಾಪಯ, ನನಗೆ ಉಪದೇಶ ಮಾಡಿ ಅಧ್ಯಯನ ಮಾಡಿಸಿ ಅಂತ ಬಂದರು. ಕುರುವನ್ ಸನತ್ ಕುಮಾರಂ ಉಪಸಸಾದ ಉಪಸತ್ಯ ಮಗಾತ್, ಶಿಷ್ಯತ್ವವನ್ನು ಸ್ವೀಕರಿಸಿ ಬಂದರು ಅಂತ ಅರ್ಥ. ಅದಕ್ಕೆ ಶಿಷ್ಯರನ್ನು ಗುರು ಹತ್ರ ಹೋದರೆ ಉಪಸತ್ಯ ಅಂತ ಕರೀತಾರೆ, ಅದಕ್ಕೆ ಹೋಗೋದಕ್ಕೆ ಉಪನಯನ ಅಂತ ಕರೀತಾರೆ. ಉಪನಯನ ಉಪಸತ್ತಿ, ಇವತ್ತು ಉಪನಯನ ಮಾಡಿ ಮನೇಲಿ ಇಟ್ಕೊಂಡ್ಬಿಡ್ತಾರೆ. ಹಿಂದಿನ ಕಾಲಕ್ಕೆ ಉಪನಯನ ಅಂದರೆ ಏನದು, ಗುರುವಾಸ ಕಳಿಸ್ಪ ಸ್ಕೂಲಿಗೆ ಸೇರಿಸಿದರೆ ಹೇಗೋ ಹಾಗೆ. ಅದಕ್ಕೆ ಮಾತೃಬೋಧನೆ ಯಾತಕ್ಕೆ ಮಾಡಿಸ್ತಿದ್ರು ಅಂದರೆ ಮನೆಯ ಕೊನೆಯ ಊಟ ಅದು, ಮತ್ತೆ ಯಾವಾಗ ಬರ್ತಾರೆ 12 ವರ್ಷ 12 ಬರೋದು, ಅಲ್ಲಿವರೆಗೂ ಬರೋದಿಲ್ಲ ಅಂತ. ಇವತ್ತು ಅಲ್ಲೇ ಇರ್ತಾರೆ, ಕೊನೆಯ ಊಟಕ್ಕೆ ಅರ್ಥನೇ ಇಲ್ಲ, ಓದ್ ಬೇರೆ ಗುರು ಇಲ್ಲ ಕುಲವಿಲ್ಲ ಯಾವುದೂ ಇಲ್ಲ, ಇಲ್ಲ ಕುಲಗೆಡ್ಸಕ್ಕೆ ಹೊರಟಿರ್ತಾನೆ, ಅದು ಮಾಡೋಕ್ಕೆ ಬರೋದಿಲ್ಲ. ಎಲ್ಲದು ಇನ್ವಿಟೇಷನ್ ಅಂತೀವಲ್ಲ ಆ ಥರ ಮಾಕರಿ ಇದ್ದಾಗೆ, ಅರ್ಥನೇ ಇಲ್ಲ ಅದಕ್ಕೆ. ಕೆಲವೆಲ್ಲ ತೆಗೆದಾಕ್ಬಿಡ್ಬೇಕು ಅರ್ಥಲ್ಲಿ ಇದನ್ನು, ಯಾಕಂದ್ರೆ ಮೀನಿಂಗೇ ಇಲ್ಲ ಅಂದಮೇಲೆ ಇಟ್ಕೊಂಡು ಪ್ರಶ್ನೆ ಇರೋ ಅದಕ್ಕೆ. ನೀವು ಕಾಶಿ ಯಾತ್ರೆ ಹೋಗೋದಲ್ಲಿ ಅಲ್ಲೇ ಇರ್ತಾರೆ, ಕಾಶಿ ಯಾತ್ರೆ ಮಾಡ್ತಾರೆ, ಅರ್ಥನೇ ಇರೋದಿಲ್ಲ. ಸಾಂಕೇತಿಕ ತಿಳ್ಕೊಳ್ಳೋಕ್ಕೆ ಹೊರತು ಮುಖ್ಯವಾದ ಬಿಟ್ಟು ಹೋಗ್ಬಿಟ್ಟಿದೆ. ಅತ್ರ ಪುನರಧ್ಯಾಯೇ ತಾರತಮ್ಯ ಜ್ಞಾನ ಮುಂದೆ ಹೇಳ್ತಾರೆ ನೋಡಿ, ಉಪಸತ್ಯಮ ಕರೆಕ್ಟ್. ಸಂಪ್ರದಾಯ ಯಾವಾಗ ಅರ್ಥ ಆಗ್ತದೆ, ಅರ್ಥ ಸ್ವಲ್ಪ ಆಚರಣೆ ಇದ್ದಿರ್ತಾನೆ. ಏನು ಗುರುಗುರುವಾಸ ನೇಮ್ ಸೇಫ್ ಕೂಡ ಇರೋದಿಲ್ಲ, ಅವತ್ತು ಸಂಧ್ಯೆ ಅದು ಕೂಡ ಕ್ಯಾನ್ಸಲ್ಲು, ಇನ್ನೇನು ಗುರುಗುರುವಾಸ ಅದು. ತಮ್ ನಾರದ ಮೂವಾಚ ಮತ್ತು ತಮಾಷೆ, ಅವತ್ತು ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ಉಪನಯನ, ಉಪವಾಸ ಗಾತ್ರಿ ಜಪ ಮಾಡಬೇಕು, ಉಂಡು ಮಾಡಬೇಕು. ಇಷ್ಟು ಮೆಕ್ಯಾನಿಕ್ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಕೊನೆ ಪಕ್ಷ, ಆ ಹಿಂದಿನ ದಿವಸ ಮಾಡಿಸ್ಬಿಡ್ಬೋದು, ಅವತ್ತು ಮಾಡೋದು. ಅದಿಲ್ಲೇ ಇಲ್ಲ, ಅವತ್ತೇ ಕ್ಷೌರ ಮಾಡಿಸ್ಬಾರ್ದು, ನಿಷಿದ್ಧ ಅದೆಲ್ಲ ಕೂಡ ಮಾಡಿಸಿ ಉಪನಯ ಮಾಡಿ ಹಿಂದೆ ಮರುದಿವಸ ಮಾಡೋದು ಪ್ರೊಸೆಸ್ ಅದು. ಇವರೇ ಮುಂದೆ ಎಲ್ಲ ಮುಗಿಸಿ ಕಳಿಸ್ಬಿಡ್ತಾರೆ, ಸಂಜೆ ಅಡುಗೆ ವಿದ್ಯಾಪುರಿ ಮಾಡಿ ಕಳಿಸ್ಬಿಡ್ತಾರೆ ಎಲ್ಲ. ಏಕದಂ ಸಾಯಂಕಾಲ ಹಿಂದಿನ ದಿವಸ ಆಗಿರ್ತಾರೆ, ಹಾಗೆ ಇರ್ತಾರೆ ನೋಟಿನ ಮೇಲೆ. ಅತ್ರ ಪುನರಧ್ಯಾಯೇ ಹೌದು, ಅವತ್ತು ಮಾಡಿಸಾಗಿಲ್ಲ, ಯಾಕಂದ್ರೆ ಉಪವಾಸ ಉಂಡು ಉಂಡು ಹಾಯ್ಸಿದ್ರೆ ಅಲ್ಲಿರೋದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾನೆ? ಗುರುಡ ಮನೆಗೆ ಹೋಗ್ತಾನೆ, ಅಲ್ಲಿ ಅವ್ರು ಹೇಳ್ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ಇವತ್ತು ಮತ್ತೆ ಕರ್ಕೊಂಬರಾಗಿಲ್ಲ, ಅಷ್ಟು ಅಡ್ಮಿಷನ್ ಮಾಡಿದ ತಕ್ಷಣ ಬಿಟ್ಟು ಬಂದ್ರೆ ಹಾಗೋ ಹಾಗೆ. ಮತ್ತು ಮಾತೃಭೋಜನ ಅಂತ ಯಾತಕರಲ್ಲೂ ಸ್ವಾರಸ್ಯ ಇದೆ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತಾಯಿ ಜೊತೆ ಕೊನೆ ಊಟ, ಮಾ ಪಿತೃಭೋಜನ ತ್ಯಾಗ ಕರೆಯೋದಿಲ್ಲ ಅಂತ ಕೇಳಿದರೆ ಕರ್ಕೊಂಡು ಹೋಗ್ತಾನೆ ಬಿಡಲಿಕ್ಕೆ ಅವ್ರ ಹತ್ರ, ಬಿಟ್ಟು ಬರ್ತಾನೆ, ಅಲ್ಲಿ ಊಟ ಮಾಡ್ಕೊಂಡ್ಬರ್ತಾನೆ. ಇನ್ನೊಂದು ಊಟ ಇದೆ ಅಂತ ಚಾನ್ಸ್ ಇದೆ, ಎಲ್ಲಿ ಅಲ್ಲೊಂದು ಮಠದ ಊಟ ಇದ್ದಾಗಿದೆ ಅಂತ ಊಟ. ಇವ್ರ ಮನೇಲಿ ಇರ್ತಾರೆ, ಅದು ಗುರುಕುಲ ಸ್ವಲ್ಪ ದೂರ ಇರ್ತದೆ ಗುರುಕುಲ, ಮತ್ತು ಮಕ್ಕಳು ಭಾರಿ ಜನ ಇರ್ತಾರೆ, ಎಲ್ಲ ಹೋಗಿ ನೋಡ್ಕೊಳಕ್ಕೆ ಇರ್ಬೇಕು ಅವರೆಲ್ಲ ಕೂಡ. ಹಿಂದಿನ ಕಾಲದ್ದು ಇವತ್ತಿನಂತ ಯೋಚನೆ ಮಾಡಬಾರ್ದು. ಹಿಂದಿನ ಕಾಲಕ್ಕೆಲ್ಲ ಬಹಳಷ್ಟು ಮಕ್ಕಳಿದ್ದ ಕಾಲ, ಒಬ್ಬರು ಕಳ್ಸಿಕೊಳ್ಳೋದರೆಲ್ಲ ಇರ್ಬೇಕಲ್ಲಾಗ, ಅದಕ್ಕಾಗಿ ನೋಡ್ಕೊಳಕ್ಕೆ ಇರಬೇಕು ಯಜಮಾನಿ. ಮತ್ತು ಅಗ್ನಿಹೋತ್ರ ನಿಲ್ಲಿಸಿ ಹೋಗಬಾರ್ದು ಅನ್ನೋ ನಿಯಮ ಇದೆ. ಮನೇಲಿ ಯಾರೇ ಬಂದು ಕೂಡ ಬೀಗ ಹಾಕಿರಬಾರ್ದು, ಮತ್ತು ಮಠ ಬೀಗ ಹಾಕಬಾರ್ದು, ನಮಗೆ ಗೊತ್ತದೆ. ಮನೆಯೂ ಬೀಗ ಹಾಕಬಾರ್ದು, ಯಾಕೆ ಮನೇಲಿ ಉಪವಾಸ ನಡೆದಿರಬೇಕು, ಅಗ್ನಿಹೋತ್ರ ನಡೀತಿರಬೇಕು, ಒಬ್ಬರು ಶಿಷ್ಯನ ಬಿಟ್ಟು ಹೋಗಬೇಕು. ಇಲ್ಲ ಯಾರು ಹೆಂಡತಿ ಯಾರು ಮಾಡಬೇಕಿಲ್ಲ, ಹೋದರೆ ಇಬ್ಬರು ಮನೆ ಬಿಟ್ಟು ಹೋಗಾಗಿಲ್ಲ. ಯಾರೇ ಮನೆ ಬಂದರೂ ಕೂಡ ಊರಲ್ಲಿಲ್ಲ ಅಂತ ಹೇಳಾಗಿಲ್ಲ ಅವರು. ಏನು ಮಾಡಬೇಕು, ಮನೆ ಅಂದರೆ ಗೃಹಸ್ಥ. ಇವತ್ತು ಮಠದ ಊಟ ಆಗಿದೆ, ಹಿಂದೂ ಗೃಹ ಮಠದಲ್ಲಿ ಊಟ ಇಲ್ಲ ಹಿಂದಿನ ಕಾಲಕ್ಕೆ. ಅವರು ಕೂಡ ಎಲ್ಲಿಗೆ ಹೋಗ್ತಿದ್ರು ಊಟಕ್ಕೆ, ಭಿಕ್ಷೆ ಬೇಳಕ್ಕೆ ಮನೆಗೆ ಬರ್ತಿದ್ರು. ಅಂದಮೇಲೆ ಭಿಕ್ಷೆ ಹಾಕೋದು ಯಾರು, ಗೃಹಸ್ಥರು. ಯಾರ ಮನೆ ಬಂದು ಇವತ್ತು ಹಿಂದಿನ ಕಾಲ ಮಾಡ್ತಿದ್ರು ಗೊತ್ತೇನು, ವಾರ ಹುಡುಗರು ಹೇಳಿಬಿಟ್ರೆ ಅಡುಗೆ ವ್ಯವಸ್ಥೆ ಮಾಡಿ ತೈಲ ಹೋಗೋದಿದ್ರೆ ಮಾಡಿ ಹೋಗ್ತಿದ್ರೆ ಹೊರತು ನಾವು ಊರಲ್ಲೆಲ್ಲ ಬರಬೇಡ ಅಂತ ಹೇಳಾಗಿಲ್ಲ. ಅದು ಟೋಟಲ್ ಕಮಿಟ್ಮೆಂಟ್. ಯಾರೇ ಬಂದು ಅತಿಥಿ ದೇವೋಭವ ಅಂತ ಹೇಳಿದ್ರೆ ಅತಿಥಿಗಳು ಬರ್ತಾ ಊರಲ್ಲಿ ಅವ್ರಿಗೇನು ಗೊತ್ತೋ, ವ್ಯವಸ್ಥೆ ಆಗಿರು ಬನ್ನಿ, ಅವ್ರ ಯಜಮಾನರಿಲ್ಲ ಒಟ್ಟು ವ್ಯವಸ್ಥೆ ಆಗಿದೆ ಅಂತ ಹೇಳಬೇಕಾದ್ರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಠದಲ್ಲಿ ಸ್ವಲ್ಪ ಯಾರೇ ಅರ್ಚಕರ ಜಾಕಿನವ್ರು ಪೂಜೆ ಮಾಡ್ತಾರೋ ಹಾಗೆ ಮನೆಯಲ್ಲಿ ವ್ಯವಸ್ಥೆ ಆಗಲೇಬೇಕು. ಅದೆಲ್ಲ ತಿಳ್ಕೊಂಡ್ರೆ ಮಾತೃಭೋಜನಕ್ಕೆ ಅರ್ಥ ಬಂತಾಗ ಮಾತ್ರ ಪಿತೃಭೋಜನ ಅಂತ ಕರಿಬೋದು, ಅದು ಪಿತೃಭೋಜನ ಅಂತ ಕರಿಬೋದು. ಎಲ್ಲ ಬಿಟ್ಟು ಯಾತಕ್ಕಾದ್ರ ಮೂಲಕ ಅದೆಲ್ಲ ಅರ್ಥ ಇದೆ. ಅದಕ್ಕೆ ಹೇಳ್ತೇವೆ, ಉಪಸತ್ಯ ಮಗಾತ್ ತಮ್ ನಾರದ ಮುಮಾಚ ಸನತ್ ಕುಮಾರ ಕಿಮಿತಿ ಅಜ್ಞಾತಂಶ ಅಜ್ಞಾತಾಂಶಸ್ಯವ ಉಪದೇಷ್ಟವ್ಯತ್ವಾತ್ ಜ್ಞಾತಂ ಭಾಗಂ ವದ ಇತ್ಯುವಾಚ ಇತ್ಯ. ಆಯ್ತು ಹೇಳ್ತೇನೆ, ನಿನಗೇನು ಗೊತ್ತು ಅದನ್ನು ಹೇಳಿಬಿಟ್ರೆ ಮುಂದಿನ ಹೇಳ್ತೇನೆ ಅಂತ ಹೇಳಿದರು. ಯದ್ವೇತ್ಥ ಇತಿ ತೇನ ವೇದಿತ ಕಥನೇನ ಮಾಂ ಉಪಸೀದ. ನಾನು ಹೇಳ್ಕೊಂಡು ಬರಬೇಕು ನೀವು, ಅಪ್ಲಿಕೇಶನಲ್ಲಿ ಹಿಂದೆ ಬರೀತಾರಲ್ಲ ಹಾಗೆ. ತಥೋ ಜ್ಞಾನಾತ್ ಜ್ಞಾತಾತ್ ಪೂರ್ಧ್ವಂ ಅಜ್ಞಾತಾಂಶಂ ವಕ್ಷಾಮಿ ಇತ್ಯುವಾಚ ಇತ್ಯನ್ವಯ. ತಿಳಿದಕ್ಕಿಂತ ಹೆಚ್ಚು ಮುಂದಿನ ಭಾಗ ಹೇಳ್ತೇನೆ ಅಂತ ಹೇಳಿದಾಗ ಅವ್ರು ಹೇಳಿದರು. ಏನೇನು ಓದಿ ಹೇಳೋದು ನೋಡಿ ಹೇಗೆ ಹೇಳ್ತಾರೋ ಅವರಿಗೆ. ಋಗ್ವೇದಂ ಭಗವೋ ಅಧ್ಯೇಮಿ ಯಜುರ್ವೇದಂ ಸಾಮವೇದಂ ಆಥರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತ್ರ್ಯಂ ರಾಶಿಂ ದೈವಂ ನಿಧಿಂ ವಾಕೋ ವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವ ಜನವಿದ್ಯಾಂ ಏತದ್ ಭಗವದ್ಧೇ. ಈಚೆಲ್ಲ ಓದಿ ಕೂತ್ಕೊಂಡ್ಬಿಟ್ಟಿದೆ, ಏನು ಹೇಳ್ಬೇಕಾರೆ ಪಾಪ, ಇರೋದೆಲ್ಲ ಓದಿ ಹಾಕ್ಬಿಟ್ಟಿದ್ದಾರೆ, ಹೇಳಿ ಅಂತ ಬಂದಿದ್ದಾರೆ. ಇದು ಅರ್ಥ ಮಾಡಿ ಎಷ್ಟು ಓದಲಿಕ್ಕಿದೆ ಅಂತ ಹೇಳ್ತಾರೆ. ಋಗ್ವೇದಂ ಯಜುರ್ವೇದಂ ಸಾಮವೇದಂ ಆಥರ್ವಣಂ ಇತಿಹಾಸ ಪುರಾಣಂ ವೇದ ಮತ್ತೆ ಪಿತ್ರ್ಯಂ ರಾಶಿಂ ದೈವಂ ನಿಧಿಂ ವಾಕೋವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಜನವಿದ್ಯಾಂ ಏತತ್ ಭಗವಃ ಅಧ್ಯೇಮಿ. ಇಷ್ಟು ಹೇಳಿದಾಗ ಸೈತ್ಯುಕ್ತೋ ನಾರದ ಉವಾಚ. ಇಷ್ಟು ಓದಿದ್ರು ಇನ್ನೂ ಓದೋದೇ ಅಂತ ಅವ್ರಿಗೆ ಗೊತ್ತಿತ್ತಲ್ಲ, ಅದು ಓದಿ ಕೊನೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅದು. ಋಗ್ವೇದಮಿತಿ ಹೇ ಭಗವಃ ಭಗವನ್ ಸನತ್ಕುಮಾರ ಇತಿಹಾಸ ಪುರಾಣಂ ಇತಿ ದ್ವಂದ್ವೈಕವದ್ಭಾವ. ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ. ಅದು ಬೃಹದಾರಣದಲ್ಲಿ ಪೂರ್ತಿ ಆಗ್ಬೋದು, ದ್ವಿತೀಯ ವ್ಯಕ್ತಿ ಪ್ರಥಮ ವ್ಯಕ್ತಿ ಬರುತ್ತಾರೆ. ಇತಿಹಾಸ ಪುರಾಣಗಳು ಐದನೇ ವೇದ ಅಂತ ಹೆಸರು, ಅದನ್ನು ಓದಿಬಿಟ್ಟಿದ್ದೇನೆ. ವೇದಾನಾಂ ಮೃಗಾದೀನಾಂ ಪಂಚಮಂ ಪಂಚತ್ವ ಸಂಖ್ಯಾಪೂರಕಂ ಇತಿಹಾಸ ಪುರಾಣ ರೂಪಂ ವೇದಂ ಅಧ್ಯೇಮಿ ಇತಿ ಸರ್ವತ್ರ ಅನ್ವೇತಿ. ಹೀಗೆಲ್ಲ ಕಡೆ ಅದನ್ನು ಓದಿದ್ದೀವಿ, ಇದೆಲ್ಲ ಸೇರಿಸ್ಕೋಬೇಕಲ್ಲ. ಪಿತ್ರ್ಯಂ ಪಿತೃಲಕ್ಷಣೋಕ್ತಿ ಪರಗ್ರಂಥಂ ಪಿತೃಶಾಸ್ತ್ರ ಅಂದರೆ ಶ್ರಾದ್ದಪಕ್ಷಗಳು ತಿಳಿಸೋದ್ರಿಂದ ಹೇಳಿ ಎಲ್ಲ ದೇವತೆಗಳ ಬಗ್ಗೆ ಗೊತ್ತಿಲ್ಲ. ರಾಶಿ ಗಣನಶಾಸ್ತ್ರಂ ರಾಶಿ ಅಂತ ಹೇಳಿ ಹಿಂದಿನ ಕಾಲಕ್ಕೆ ರಾಶಿ ಲೆಕ್ಕ ಅಂತ ಲೆಕ್ಕಕ್ಕೊಂದು ಹೆಸರು ಇರ್ತಿತ್ತು. ಆ ರಾಶಿ ಅಂದರೆ ಗಣಿತ ಶಾಸ್ತ್ರ ಗೊತ್ತು ನನಗೆ. ದೇವಲಕ್ಷಣಂ ಅಪರಂ ದೈವಂ ದೇವಲಕ್ಷಣ ಪರಂ ದೈವಂ ದೇವತೆಗಳ ಬಗ್ಗೆ ತಿಳಿಸೋ ಶಾಸ್ತ್ರ ದೈವಶಾಸ್ತ್ರ. ನಿಧಿಂ ನಿಕ್ಷೇಪ ಏತಾದೃಶೇ ಸ್ಥಳಂ ತಿಷ್ಟತಿ ಇತಿ ಕಿಂಚಿತ್ ಚೇತಚ್ಚಿನ್ನೋಪದರ್ಶನ ಪರಂ ಶಾಸ್ತ್ರಂ. ನಿಧಿ ಗುರುಸೋ ಶಾಸ್ತ್ರ ಗೊತ್ತು ಅಂತ ಹೇಳ್ತಾರೆ. ನಿಧಿ ಹುಡುಕ ಅನಂತ ನಿಧಿ ಹುಡುಕೋರು ಎಷ್ಟು ದಿವಸ ಆಯ್ತು ಅವರು. ನಿಧಿ ಹುಡುಕ ಶಾಸ್ತ್ರ ಎಲ್ಲ ದಕ್ಷಿಣ ಹೇಳ್ತಾರೆ ಪುರಾಣಗಳಲ್ಲಿ. ಈ ರೀತಿ ರಕ್ಷಣೆ ಇದ್ದರೆ ನಿಧಿ ಇದೆ ಅಂತ ಅರ್ಥ. ಅಲ್ಲಿ ನೀರು ಹಾಕ್ತಾ ಹೋದಂತೆ ನೀರು ಒಳಗೆ ಹೋಗ್ತಾ ಇದ್ದರೆ ನಿಧಿ ಇದೆ ಅಂತ ಅರ್ಥ. ಎಲ್ಲ ಕಡೆ ನೀರು ಹಾಕಿ ನೋಡಕ್ಕೆ ಹೋಗಬೇಕು, ನೀವು ಹೋಗುತ್ತಾ ಇಲ್ಲ ಅಂತೇಳಿ ಅದು ಹೇಳ್ತಾರೆ. ಎಲ್ಲ ಇದು ಗುರುತುಗಳೆಲ್ಲ ಹೇಳ್ತಾ ಬರ್ತಾರೆ, ನಿಧಿ ಇರೋ ಗುರುತುಗಳು. ಅದಕ್ಕೆ ಅದೆಲ್ಲ ಶಾಸ್ತ್ರ ನನಗೆ ಗೊತ್ತು ಅಂತೇಳಿ. ನೀರು ರಸ ಗೊತ್ತಾಗುತ್ತೆ ಇಲ್ಲಿ ನೀರಿದೆ ಅಂತ ಹೇಗೆ ಹೇಳ್ತಾರೆ ಹಾಗೆ. ವಾಕೋ ವಾಕ್ಯಂ ಮೂಲವೇದಂ ಚಟ್ಟಿನ್ನೋಪದರ್ಶನ ಪರಂ ಶಾಸ್ತ್ರಂ. ವಾಕೋ ವಾಕ್ಯ ಅಂದ್ರೇನು, ಮೂಲವೇದಂ ಅಂದರೆ ವಿಭಾಗ ಮಾಡಿದ ವೇದ, ವಿಭಾಗ ಮಾಡದೇ ಇದ್ದ ವೇಗ. ಏಕಾಯನಂ ವೇದಸಾರ ಸಂಗ್ರಹ ಶಬ್ದಿತಂ ಪಂಚರಾತ್ರಂ. ಏಕಾಯನ ಅಂದರೆ ಪಂಚರಾತ್ರ. ಸಮಯ ಪಾದಾಂತ್ಯ ಸುಧಾಯಾಮ್ ಏಕಾಯನಂ ಪಂಚರಾತ್ರಂ ಇತ್ಯುಕ್ತೇ ಹೇ. ಇದು ಅರ್ಥ ಎಲ್ಲಿಂದ ಮಾಡಿದರೆ ಅಂತ ಕೇಳಿದ್ರೆ ರಾಯರ್ ಕೋಟ್ ಪಡ್ತಾರೆ ಇಮಿಡಿಯೇಟ್ಲಿ. ಸುಧಾದಲ್ಲಿ ಹೇಳಿದ್ದಾರೆ ಟೀಕಾರಾಯರು ಅಂತ ಹೇಳ್ತಾರೆ. ಏಕಾಯನಂ ಪಂಚರಾತ್ರಂ ಇತ್ಯುಕ್ತೇ ಹೇ. ಅದು ಎಲ್ಲಿ ಅಂತ ಹೇಳ್ತವೆ, ಸಮಯಪಾದ ಅಂತ್ಯ ಸುಧಾಯಾಮ್ ಮತ್ತೆ ಸಮಯಪಾದದ ಕೊನೆಯ ಹೇಳಿದ್ದಾರೆ ಅಂತ ಹೇಳಿದ್ರೆ ಹುಡುಕೋದು ಸುಲಭ ಮಾಡಿಕೊಡ್ತಾರೆ. ಬರೀ ಸುಧಾ ಅದು ಎಷ್ಟು ಹುಡುಕಿ ಅಂತ ಕೊಡ್ಬೇಕಾಗ, ಬರೀ ಬೆಂಗಳೂರು ಅಂತ ಹೇಳಿದ್ರೆ ಹೇಗೆ ಹಾಗಾಗ್ತದೆ, ಗುರುತು ಹೇಳ್ಬೇಕಲ್ಲ. ಸಮಯಪಾದ ಅದರಲ್ಲಿ ಕೊನೆ ಭಾಗ, ಸುಧಾ ಸಮಯಪಾದ ಕೊನೆಯ ಭಾಗ ಅಂತ ಹೇಳಿದ್ರಿಂದ ಹುಡುಕೋದು ಭಾರಿ ಸುಲಭ. ಕೊನೆಯ ಪಾದ ಅಂದರೆ ಯಾವುದು? ಸಮಯ ಪಾದದೊಳಗೆ ಉತ್ಪತ್ತಿ ಸಂಭವ ಅಧಿಕರಣ, ಅಲ್ಲೇ ಪಂಚರಾತ್ರ ಪ್ರಾಮಾಣ್ಯ ವಿಷಯ ಬಂದಿರೋದು ಅಲ್ಲೇ. ದೇವೈಜ್ಞ ಪಂಚರಾತ್ರಂ ದೇವೈರ್ಜ್ಞೇಯ ವಿದ್ಯಾ ದೇವವಿದ್ಯಾ ಮಾತಾಂ, ಮತ್ತು ದೇವತೆಗಳು ತಿಳಿಯುವ ವಿಶೇಷ ವಿದ್ಯೆ ಇದೆ. ದೇವತೆಗಳಿಗೆ ಸಂಬಂಧಪಟ್ಟ ವಿದ್ಯೆ ತಿಳಿದಿದ್ದೇನೆ, ದೇವತೆಗಳೇ ತಿಳಿಯುವ ವಿಶೇಷ ವಿದ್ಯೆ ಆದರೂ ತಿಳಿದಿದ್ದೇನೆ ಅಂತ ಹೇಳ್ತಾರೆ. ನಾರದರ ಕಕ್ಷೆ ಮೇಲಿದ್ದಾರೆ, ಅದರಿಂದ ಅದೆಲ್ಲ ಗೊತ್ತು ನನಗೆ. ಬ್ರಹ್ಮವಿದ್ಯಾಂ ಆರಣ್ಯಕಂ, ಬ್ರಹ್ಮವಿದ್ಯಾ ಅಂದರೆ ಆರಣ್ಯಕದ ಭಾಗ. ಭೂತ ಚಿನ್ನ ಪರಂ ಶಾಸ್ತ್ರಂ ಭೂತವಿದ್ಯಾಂ, ಭೂತಗಳ ಬಗ್ಗೆ ತಿಳಿತಕ್ಕಂಥ ಶಾಸ್ತ್ರ ಭೂತವಿದ್ಯಾ ಗೊತ್ತು. ಕ್ಷತ್ರವಿದ್ಯಾಂ, ಕ್ಷತ್ರಿಯರ ವಿದ್ಯಾ ನೀತಿ ಪಾಲಿಟಿಕ್ಸ್ ಅಂತ, ನೀತಿ ಅಂದರೆ ಪಾಲಿಟಿಕ್ಸ್ ಅಂತ ಅರ್ಥ, ಪೊಲಿಟಿಕಲ್ ಸೈನ್ಸ್ ತನಗೆ ಗೊತ್ತು. ನಕ್ಷತ್ರವಿದ್ಯಾಂ, ನಕ್ಷತ್ರವಿದ್ಯಾ ಅಂದರೆ ಜ್ಯೋತಿಷ್ಶಾಸ್ತ್ರ, ಏಕೆ ನಕ್ಷತ್ರಗಳ ಮೇಲೆ ತಾನೇ ಗಣನ ಶುರುವಾಗೋದು, ಜ್ಯೋತಿಷ್ಶಾಸ್ತ್ರ ನನಗೆ ಗೊತ್ತಿದೆ. ಸರ್ಪಲಕ್ಷಣ ಶಾಸ್ತ್ರಂ ಸರ್ಪವಿದ್ಯಾಂ, ಸರ್ಪದ ಬಗ್ಗೆ ನನಗೆ ಜ್ಞಾನ ಉಂಟು. ಅದು ಶ್ರೀಪಾದರಾಜರಿಗೆ ಇದ್ದಿದ್ದಕ್ಕೇನೆ ಮಾತಾಡ್ತಾರೆ, ಸರ್ಪದಿತ್ಯ ಮಾತಾಡಿ ವ್ಯಾಸರಾದಿತ್ಯ ಮೈ ಬಿಡಿಸಿರು ಅಂತ ಹೇಳ್ತಾರಲ್ಲ, ಶ್ರೀ ವ್ಯಾಸರಾಜ ಪಣಿಬಂಧ ನಿವಾರಕಾಯ ಅಂತ ಸ್ತೋತ್ರ ಮಾಡ್ತಾರೆ. ಸರ್ಪಲಕ್ಷಣ ಶಾಸ್ತ್ರಂ ಸರ್ಪವಿದ್ಯಾಂ ದೇವಜನ ವಿದ್ಯಾಂ, ದೇವಜನರು ಅಂದರೆ ದೇವಪರಿವಾರ ಪ್ರತಿಪಾದಕಂ ಶಾಸ್ತ್ರಂ ಏತದ್ ವಿದ್ಯಾ ಜಾತ ಮಧ್ಯೇಮಿ, ಅಂದರೆ ಕಿನ್ನರರು ಯಕ್ಷರು ಮೊದಲಾದವ್ರ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಶಾಸ್ತ್ರ ಇಷ್ಟೆಲ್ಲ ಓದಿದ್ದೇನೆ ಅಂತ ಹೇಳಿದರು. ಸೋಹಂ ಭಗವೋ ಮಂತ್ರವಿದೇ ವಾಸ್ಮಿ ನಾತ್ಮವಿತ್ ಶ್ರುತಂ ಹಿ ಏವ ಮೇ ಭಗವತ್ ದೃಷೇಭ್ಯ ತರತಿ ಶೋಕಮಾತ್ಮವಿತಿ ಸೋಹಂ ಭಗವ ಶೋಚಾಮಿ ತನ್ಮಾ ಭಗವಾನ್ ಶೋಕಸ್ಯ ಪಾರಂ ತಾರಯತು ಇತಿ ತಂ ಹೋವಾಚ ಯದ್ವೈ ಕಿಂಚ ಏತದ್ಯಗಿಷ್ಠಾ ನಾಮ ಏವ ಏತತ್. ಹಾಗೊಂದು ಎಲ್ಲ ಓದ್ಬಿಟ್ಟು ಇನ್ನೇನು ಹೇಳಬೇಕು ಅಂತ ಪ್ರಶ್ನೆ ಬರುತ್ತಲ್ಲ, ಅವ್ರು ಹೇಳ್ತಾ ಏನು ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಈಗ ಸೋಹಂ ಭಗವ ಮಂತ್ರವಿದೇವ ಅಸ್ಮಿ, ನಮ್ಮ ಮಂತ್ರ ಗೊತ್ತಿದೆ ಅಷ್ಟೇ, ನಾತ್ಮವಿತ್ ಮಂತ್ರ ಪ್ರತಿಪಾದ್ಯ ದೇವರ ಸ್ವರೂಪನ ಪೂರ್ತಿ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಮಂತ್ರವಿತ್ ಮಾತ್ರ ಆಗಿದ್ದೇನೆ ಹೊರತು ನಾನು ಬ್ರಹ್ಮವಿತ್ ಆಗಿಲ್ಲ. ಇನ್ನು ಕೂಡ ಆತ್ಮವಿತ್ತ ಬ್ರಹ್ಮವಿತ್ತ ಅದಾಗಿಲ್ಲ. ಹೇವಮೇ ಭಗವದೃಶೇಭ್ಯ ತರತಿ ಶೋಕಮಾತ್ಮವಿದಿತಿ ಸೋಹಂ ಭಗವ ಶೋಚಾಮಿ. ಅದಕ್ಕೆ ನಾನು ಭಾರಿ ದುಃಖ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅದು, ನನಗೆ ಏನು ಗೊತ್ತಿಲ್ಲ ಅಂತ. ಇಷ್ಟು ಗೊತ್ತಿದ್ದಕ್ಕೆ ನಮಗೆ ಅವ್ರ ಕಡೆ ದುಃಖ ಆಗುತ್ತೆ ಇಷ್ಟು ಓದಿದ್ದಾರೆ ಅಂಥೇಳಿ, ಅವ್ರು ನಮ್ಗೆ ಇನ್ನೂ ತಿಳ್ಕೊಂಡು ದುಃಖ ಆಗ್ತಾ ಇದೆ ನಮಗೆ ಅಂತಾರೆ. ಆಹಾ ಭಗವ ಶೋಚಾಮಿ ತನ್ಮ, ಭಾಳ ದುಃಖ ಆಗ್ತಾ ಇದೆ, ಆತ್ಮಜ್ಞಾನಿ ಆಗಿಲ್ಲ ನಾನೇ ಅಂಥೇಳಿ. ಯಾಕೆ ಅಂದರೆ ದುಃಖ ತರಿಬೇಕಾದ್ರೆ ಇವೆಲ್ಲ ಓದಿ ಉಪಯೋಗ ಇಲ್ಲ. ಶೋಕಸ್ಯ ಪಾರಂ ತಾರಯತು ಗೊತ್ತ, ತರತಿ ಶೋಕಂ ಆತ್ಮವಿತ್ ಎಷ್ಟು ಇಂಪಾರ್ಟೆಂಟ್ ಇದೆ. ಶೋಕ ಅಂದರೆ ಸಂಸಾರ, ಇದೆಲ್ಲ ಓದಿದರೆ ಸಂಸಾರ ಬಿಡುಗಡೆ ಸಿಗೋದಿಲ್ಲ, ಬ್ರಹ್ಮಜ್ಞಾನಿ ಆದರೆ ಮಾತ್ರ ಸಿಗೋದು, ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇವಿಷ್ಟೆಲ್ಲ ಓದಿ ಬ್ರಹ್ಮವಿದ್ಯೆ ಇಲ್ಲದೆ ಹೋದರೆ ಅದಿಷ್ಟು ಕೂಡ ಏನದು? ಋಗಾದ್ಯ ಅಪರಾವಿದ್ಯಾ ಏದೋ ನ ವಿಷ್ಣು ವಿಧ ವಿಷ್ಣೋ ನವಾಚಕ, ವಿಷ್ಣುವಿನ ಪರ ಹೇಳದೆ ಹೋದರೆ ಅಪರ ವಿದ್ಯೆ ಇದ್ದಾಗ ಲೆಕ್ಕ, ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅಂದರೆ ಮೃಗಾದಿ ವೇದಗಳೇ ಬ್ರಹ್ಮಪರ ಅಲ್ಲ ಅಂತ ಹೇಳ್ಕೊಂಡಾಗ ಕೆಲಸಕ್ಕೆ ಬರೋದಿಲ್ಲ ಅಂದರೆ ಇನ್ನು ಡಿಸೈಡೆಡ್ಲಿ ಕೆಲಸಕ್ಕೆ ಬರದ ವಿದ್ಯೆಗಳು ಹೇಗೆ ಉಪಯೋಗ ಬರ್ತವೆ? ಸಂಸಾರದ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಶೋಚಾಮಿ ತನ್ಮಾ ಭಗವಾನ್ ಶೋಕಸ್ಯ ಪಾರಂ ತಾರಯ್ಯತು, ದಯವಿಟ್ಟು ನನ್ನ ದುಃಖವನ್ನು ಪರಿಹಾರ ಮಾಡಬೇಕು, ನೀವೀಗ ಸಂಸಾರ ಬಿಡ ದಾರಿ ತೋರಿಸ್ಬೇಕು ಅಂತ ಕೇಳಿಕೊಟ್ರು. ತಮ್ ಹೋವಾಚ ಯದ್ವೈ ಕಿಂಚ ಏತತ್ ತದ್ದೇಗಿಷ್ಠ ನಾಮ ಏವ ಏತತ್. ಆಯಿತು. ಹೌದು, ಮೂಲ ಯಾತಕ್ಕೆ ಹೇಳಿದರು ಅಂದರೆ ಮೂಲ ವೇದ ಗೊತ್ತು, ವಿಭಾಗ ಮಾಡಿದ ವೇಗನೂ ಗೊತ್ತು. ಕೃತಯುಗದಲ್ಲಿ ಏನಿತ್ತು? ವಿಭಾಗ ಮಾಡಿದ ವೇದ ಒಂದಿತ್ತು. ಬ್ರಹ್ಮವಿದ್ಯಾಮೇನ ಬ್ರಹ್ಮವಿದ್ ಆರಣ್ಯಕ ಅಂದ್ರೇನು? ಆ ಅಲ್ಲ, ವೇದದಲ್ಲಿ ಎರಡು ಭಾಗ, ಮಂತ್ರಭಾಗ ಉಪನಿಷತ್ ಭಾಗ. ಸೊ ಮಂತ್ರಭಾಗ ಗೊತ್ತು, ಉಪನಿಷತ್ ಭಾಗವೂ ಗೊತ್ತು ಅಂತ ಹೇಳಿದರು. ಇಷ್ಟಾದರೂ ಕೂಡ ಏನು ಗೊತ್ತಾಗಿಲ್ಲ? ಆತ್ಮವಿದ್ಯೆ ಎಲ್ಲದರೂ, ಆತ್ಮವಿದ್ಯೆನೂ ಗೊತ್ತಿಲ್ಲ ಅಂತಲ್ಲ, ಎಲ್ಲದರೂ ಆತ್ಮವಿದ್ಯೆ ಮಾಡಿಕೊಳ್ಳೋ ಟೆಕ್ನಿಕ್ ಇದೆ, ಅದು ಗೊತ್ತಾಗಬೇಕು, ಅದು ನನಗೆ ಗೊತ್ತಾಗಿಲ್ಲ ಇನ್ನು ಅಂತ ಹೇಳ್ತಾರೆ. ಅದು ಕೂಡ ಮತ್ತೇನರ್ಥ? ಗೊತ್ತಿದೆ, ಇನ್ನೂ ಸ್ಪಷ್ಟ ಗೊತ್ತಾಗಬೇಕು ಅಂತ ಅರ್ಥ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ. ಜ್ಞಾನಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಎಲ್ಲಿ ಹೇಳ್ತಾರೋ ಅಲ್ಲಿ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೋ. ಯಾತಕ್ಕೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತೇಳಿ, ಗೊತ್ತಿದೆ ಅಂದರೆ ಏನು ಮಾಡ್ತಾರೋ ಅವರು? ಹೇಳ್ಕೊಡೋದಿಲ್ಲ. ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತಾರೆ ಅಂಥೇಳಿ, ಏನು ಗೊತ್ತಿಲ್ಲ ನೀವೇ ಹೇಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅದೆಲ್ಲ ಸರಿನೇ, ಏನು ವಿಶೇಷ ಇದಿಲ್ಲ. ಅದೆಲ್ಲ ಅಂದರೆ ಮೇನು ಸಬ್ಜು ಎಲ್ಲ ಓದಾಕ್ಬಿಟ್ಟಿದ್ದಾರೆ ಅವರು. ಇದು ಇಷ್ಟೆಲ್ಲ ಓದಕ್ಕೆ ಸಾಧ್ಯ ಏನು ಅಂತ ಕೇಳಿದ್ರೆ, ಯಾರು ಶಿಷ್ಯರವರು? ಸತ್ತು ವಾಯು ಶಿಷ್ಯ ಆಚಾರ ನಿರ್ಣಯದಲ್ಲಿ ಬರೀತಾರೆ. ನಾರದರು ವಾಯುದೇವರ ಶಿಷ್ಯರವರು, ಬ್ರಹ್ಮದೇವರ ಮಕ್ಕಳು, ನಾವು ವಾಯುದೇವರ ಶಿಷ್ಯರು. ಇನ್ನೂ ಓದಬೇಕು ಅಂತ ಬಂದಿದ್ದಾರೆ. ಯಾತಕ್ಕೆ? ನಿಯತಗಳು ಹತ್ರ ಬಂದು ಓದಬೇಕಾದ್ರೆ. ಅಶೋ ಆಚಾರ ಹತ್ರ ಓದಿದ್ರು ಜಯತೀರ್ಥರು, ಅಶೋಭತೀರ್ಥರ ಓದಿರಲ್ಲ ಹಾಗೆ. ಯಾರವರಿಂದ ಹೆಚ್ಚು ಜ್ಞಾನ ಪಡೆಯಲಿಕ್ಕೆ ಅವ್ರ ಹತ್ರ ಓದಬೇಕಾದ ನಿಯಮ ಅದು. ಅದಕ್ಕೆ ಅಲ್ಲಿ ಬಂದ ಆತ ಏನು ಮಾಡಿ, ವೃಷಭಾದಿಗಳು ಉಪದೇಶ ಮಾಡಿದ್ರು ಕೂಡ ಸತ್ಯಕಾಮ ಏನು ಮಾಡ್ತಾನೆ ಆಮೇಲೆ, ಸ್ವಾಮಿ ನೀವು ಉಪದೇಶ ಮಾಡಿ ಅಂತ ಕೇಳ್ತಾರಲ್ಲ ಹಾಗೆ. ಆ ರೀತಿಯಲ್ಲಿ ಕೇಳೋದ್ರಲ್ಲಿ ಅರ್ಥ ಇದೆ. ಹೇಳ್ಕೊಡ್ತಾರೆ, ಹೇಳ್ಕೊಟ್ರು ಕೂಡ ಹೆಚ್ಚು ಹೇಳ್ಕೊಡಿ, ಹೆಚ್ಚು ಯಾರಿಂದ ತಿಳ್ಕೊಬೇಕನ್ನೆಲ್ಲ ಕೂಡ ಫಾರ್ ಡೀಟೇಲ್ಸ್ ಕನ್ಸರ್ನ್ ಇವ್ರು ಕ್ಲಾಸ್ ಟೀಚರ್ ಅಂದ್ಬಿಡ್ತಾರೆ. ಆತ ಫಸ್ಟ್ ಕ್ಲಾಸ್ ಟೀಚರ್ ಹತ್ರ ಹೋಗ್ಬೇಕು. ಆ ವಿಷಯ ಅಲ್ಲಿ ಗೊತ್ತಿದ್ರು ಕೂಡ ಅವ್ರಿಗೆ ಗೊತ್ತಿದ್ದವ್ರು ಕೂಡ ಹೇಳೋದಿಲ್ಲ ಯಾರು ಟೀಚರ್ ಅವ್ರ ಹತ್ರ ಹೋಗುವಂತ ಕಳಿಸ್ತಾರೆ. ಮತ್ತೆ ಅವರಿಂದ ಕಲಿತ್ರೆ ಅದಕ್ಕೆ ಮಹತ್ವ ಇರೋದು. ಅದಕ್ಕೆ ನಿಯತ ಗುರುಗಳು ಅಂತ ಕರೆಯೋದು. ಕಿಂ ತರ್ಗಿ ತ್ವಯ ಜ್ಞಾತವ್ಯ ಮಿತ್ಯತ ಆಹಾ ಇನ್ನೇನಪ್ಪ ತಿಳ್ಕೋಬೇಕು ಅಂತ ಕೇಳಿದ್ರೆ ಹೇಳ್ತಾರೆ ಸೈತಿ ಏತಾವದ ಅಧ್ಯಯತಾ ಅಪಿ ಅಹಂ ಹೇ ಭಗವಃ ಮಂತ್ರ ವಿದೇವ ನಿರ್ಣಯ ತವ್ಯ ಭಗವದ್ಗುಣ ಪ್ರತಿಪಾದಕ ಶಬ್ದ ರಾಶಿಜ್ಞ ಏವ ಅಸ್ಮೀ. ಭಗವದ್ಗುಣ ಶಾಸ್ತ್ರ ಎಲ್ಲ ದೇವರು ತಿಳಿಸೋ ವಿಚಾರ ಹೌದು, ಹೇಗೆ ಅಂತ ಗೊತ್ತಾಗಬೇಕು. ಟಿ ವಿ ಕೆಟ್ಟೋಗಿದೆ ಬನ್ನಿ ಅಂತ ಗೊತ್ತಾಗ ರಿಪೇರಿ ನಮಗೆ ರಿಪೇರಿ ಅವರು ಮಾಡಬೇಕು ಒಂದು ಗೊತ್ತಾಯ್ತಾ. ಅದು ಗೊತ್ತಿದ್ರು ಕೂಡ ರಿಪೇರಿ ಕೆಲಸ ನಮ್ಗೆ ಹೇಗೆ ಬರೋದಿಲ್ವೋ ಹಾಗೆ ಅನ್ವಯ ಮಾಡೋ ಕ್ರಮ ಗೊತ್ತಾಗಬೇಕು. ನಾತ್ಮವಿತ್ ನಿರ್ಣಾಯಕೋಪಕ್ರಮಾತಿ ಉಪಕ್ರಮಾದಿ ನ್ಯಾಯ ನ್ಯಾಯೈಹಿ ಯುಗಾದಿ ಶಬ್ದ ರಾಶಿರರ್ಥಂ ನಿರ್ಣೀಯ ಆತ್ಮಶಬ್ದಿತ ಭಗವಂತಂ ನ ಜ್ಞಾತವಾನ್. ಆಯ್ತಾ, ಯಾವುದಾದ್ರು ವಿಷಯ ಬಂದಾಗ ವಿಷ್ಣು ಸರ್ವತ್ವ ಅಂತ ಗೊತ್ತೀಗ ಏಕೋ ರುದ್ರೋಣ ದ್ವಿತೀಯ ಆಯಿತಷ್ಟೇ ವಾಕ್ಯ ಬಂತು, ಹೇಗೆ ಅರ್ಥ ಮಾಡಬೇಕು ಅದನ್ನೀಗ? ಸಾಮಾನ್ಯತೆ ವಿಷ್ಣುಪರ ಅಂತ ಗೊತ್ತಿದೆ, ಮಾಡಿ ತೋರಿಸೋ ಡೀಟೇಲ್ಸ್ ಗೊತ್ತಾಗಬೇಕು, ಅದಕ್ಕೋಸ್ಕರ ತಿಳಿಸಿ ಅಂತ ಕೇಳಿದ. ಶಬ್ದಿತ ಭಗವಂತಂ ನಜ್ಞಾ, ಇವತ್ತು ಮೈಸೂರು ಪಾಕ್ ತಿಂದ ಮಾತ್ರಕ್ಕೇನೆ ಮೈಸೂರು ಪಾಕ್ ಮಾಡೋದಕ್ಕೆ ಬರುತ್ತೆ ಅಂತ ಅರ್ಥನಾ? ಅಲ್ಲ, ಮಾಡೋ ವಿಧಾನ ಬೇರೆ ಇರ್ತದೆ. ಮತ್ತು ಅದರಲ್ಲೂ ಅನೇಕ ವೆರೈಟಿಗಳು, ಕಲ್ಲು ಮಾಡದೆ ಮಾಡೋರು ಇರ್ತಾರೆ, ಅದು ಮುಟ್ಟಿದ್ರೆ ಪುಡಿಯಾಗ ಇರ್ತವೆ. ಅದರಲ್ಲಿ ಅಡಿ ಯಾರು ಅವ್ರು ಕೇಳ್ತಾರೆ ಎಚ್ಚರಕ್ಕೆ ಆಗಬೇಕು ಅಂತ ಕೇಳ್ತಾರೆ. ಸ್ವಲ್ಪ ಎಚ್ಚರಕ್ಕೆ ಅವ್ರು ಗಟ್ಟಿ ಮಾಡಿಬಿಟ್ಟು ಎಚ್ಚರ ತಿಂಬೋದಿಲ್ಲ, ಸ್ವಲ್ಪ ಮಾಡಿದ್ರೆ ಮಾಡ್ತಾರೆ. ಅವೆಲ್ಲ ಅಡಿಗೆ ಟೆಕ್ನಿಕ್ಸ್ ಅದು, ನೀವು ಏನಾದ್ರೂ ಅಡ್ಜಸ್ಟ್ ಮಾಡ್ತೀವಿ ಹೇಳಿ ಅಂತ ಹೇಳ್ಬಿಡ್ತಾರೆ. ನಿರ್ಣಯ ತವೆ ಭಗವದ್ಗುಣ ಪ್ರತಿಪಾದಕ ಶಬ್ದ ರಾಶಿಜ್ಞೆ ಏ ವಾಸ್ಮಿ ಕಿಮಾತ್ಮ ವೇದನೇನ ಕೃತ್ಯಮಿತ್ಯತಃ. ಅಲ್ಲೆಲ್ಲ ಯಾಕೆ ದೇವ್ರನ್ನ ತಿಳ್ಕೊಂಡಿಲ್ಲ ಅಂತ ಕೊರಗ್ತಿರಲ್ಲ, ದೇವ್ರು ಯಾಕೆ ತಿಳ್ಕೊಬೇಕು ಅಂತ ಕೇಳಿದರೆ ಮೋಕ್ಷ ಸಿಗ ಅದು ಒಂದೇ ಆಗಬೇಕು ಅಂತ ಹೇಳ್ತಾರೆ. ಅದು ಬ್ರಹ್ಮವಿದ್ಯೆ ಇಲ್ಲದೋ ಏ ತತ್ ಪರತಂತ್ರಂತೂ ಸರ್ವಮೇವ ಹರಿಯಸ್ಸದ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತಿ ಸಹ. ವಿಷ್ಣು ಸರ್ವತ್ವಲ್ಲಿ ಎಂಡ್ ಆಗದೆ ಹೋದರೆ ಅದು ಏನು ಕಾರಣ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗೋದೇ ಇಲ್ಲ. ಕಲಿಗೆ ನಾಳೆ ದಿವಸ ಅದು ಭಾಳ ಡೀಟೇಲ್ಸ್ ಎಲ್ಲ ಹೇಳ್ತಾರೆ, ಒಂದೊಂದಕ್ಕೇನು ತಾರತಮ್ಯ, ಇವೆಲ್ಲ ಓದೇ ಓದಿ ಏನು ಅರ್ಥ ಇವಕ್ಕೆಲ್ಲ ಕೂಡ. ಭಾಳ ಅಪೂರ್ವವಾದ ಭಾಗ ಇದು, ಮತ್ತು ಕೊನೆಯ ಭಾಗ ಕೂಡ ಹೌದು. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ.